ಓಂ ಶಾಂತಿ. ಭಾರತ ಭೂಮಿಯಲ್ಲಿ 1876ರಂದು ಓರ್ವ ದಿವ್ಯ ಪುರುಷನ ದಿವ್ಯ ಜನ್ಮವಾಯಿತು. ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸ್ವಯಂ ಶಿವಭಗವಂತನೇ ತನ್ನ ಮಾಧ್ಯಮವನ್ನಾಗಿ ಮಾಡಿಕೊಂಡ ಮಹಾನ್ ಪುರುಷನೇ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮ. ಜನ ಜನರ ದುಃಖ ಅಶಾಂತಿಯನ್ನು ದೂರ ಮಾಡಲು ತನ್ನ ತನು ಮನ ಧನವನ್ನು ಸಮರ್ಪಣೆ ಮಾಡಿಕೊಂಡಂತಹ ಪುಣ್ಯ ಪುರುಷನೇ ಪ್ರಜಾಪಿತ ಬ್ರಹ್ಮ. ಜನ ಜನರ ಮನದಲ್ಲಿರುವ ದ್ವೇಷ ಅಸೂಯೆಯ ಮುಳ್ಳನ್ನು ಕಿತ್ತೊಗೆದು ಸರ್ವರನ್ನು ಏಕತೆಯೆಂಬ ಸ್ನೇಹದ ಸೂತ್ರದಲ್ಲಿ ಬಂಧಿಸಿ ವಿಶ್ವದಲ್ಲಿ ನವಕ್ರಾಂತಿಯನ್ನು ತಂದು ಆಧ್ಯಾತ್ಮಿಕ ಲೋಕದಲ್ಲಿ ರಾರಾಜಿಸಿದ ಪಿತಾಶ್ರೀಯವರು ತಮ್ಮ ತೇಜೋಮಯವಾದ ಅಮೃತವಾಣಿಯನ್ನು ವಿಶ್ವದ ಮೂಲೆ ಮೂಲೆಗೂ ಹರಿಸಿ 1969ರ ಜನವರಿ 18ರಂದು ತಮ್ಮ ವ್ಯಕ್ತ ಶರೀರವನ್ನು ತ್ಯಜಿಸಿ ಪಾರಲೌಕಿಕ ಸೇವಾಧಾಮವಾದ ಅವ್ಯಕ್ತ ಲೋಕ ನಿವಾಸಿಯಾದರು. ಬನ್ನಿ, ಇಂತಹ ಮಹಾನ್ ಪುಣ್ಯಪುರುಷನ ಅದ್ಭುತ ಜೀವನ ಚರಿತ್ರೆಯ ಕೆಲವು ಪುಟಗಳನ್ನು ನಾವಿಂದು ತಿಳಿಯೋಣ. ಪಿತಾಶ್ರೀಯವರು ಹೈದರಾಬಾದ್ ಸಿಂಧ್ ಪ್ರಾಂತ್ಯದಲ್ಲಿ ಕೃಪಲಾನಿ ಕುಲದಲ್ಲಿ ಓರ್ವ ಶಾಲಾ ಮುಖ್ಯೋಪಾಧ್ಯಾಯರ ಮನೆಯಲ್ಲಿ ಜನಿಸಿದರು. ಲೇಖರಾಜ್ ಎಂಬ ನಾಮಾಂಕಿತವನ್ನು ಹೊಂದಿದ್ದರು. ಇವರು ವಿದ್ಯಾಭ್ಯಾಸದಲ್ಲಿ ಅಗ್ರಗಣ್ಯರಾಗಿದ್ದರು. ಬಾಲ್ಯದಲ್ಲಿಯೇ ತಮ್ಮ ಮಾತಾಪಿತರನ್ನು ಕಳೆದುಕೊಂಡ ಇವರು ತಮ್ಮ ಚಿಕ್ಕಪ್ಪನ ಜೊತೆಯಲ್ಲಿ ಗೋಧಿ ವ್ಯಾಪಾರವನ್ನು ಮಾಡುತ್ತಿದ್ದರು. ನಂತರ ಇವರು ತಮ್ಮ ಬುದ್ಧಿ ಚಾತುರ್ಯತೆ ಹಾಗೂ ಅಪಾರ ಪರಿಶ್ರಮದಿಂದ ಬಹಳ ಬೇಗನೆ ವಜ್ರಗಳ ವ್ಯಾಪಾರಿಯಾದರು. ಇವರಿಗೆ ವಜ್ರಗಳನ್ನು ಪರೀಕ್ಷಿಸುವಂತಹ ನಿಪುಣತೆ ಇತ್ತು. ಆದ್ದರಿಂದ ಇವರು ಬಹಳ ಬೇಗನೆ ಹೆಸರಾಂತ ವಜ್ರಗಳ ವ್ಯಾಪಾರಿ ಎನಿಸಿದರು. ಇವರಲ್ಲಿದ್ದ ಪ್ರಾಮಾಣಿಕತೆ, ಸತ್ಯತೆ, ಉದಾರತೆ, ಸ್ನೇಹತೆ, ಕಾರ್ಯನಿಷ್ಠತೆಯು ಇವರ ವ್ಯಕ್ತಿತ್ವವನ್ನು ಶೋಭೆಗೊಳಿಸಿತ್ತು. ಇವರು ಬಡಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಿದ್ದರು. ಆ ಊರಿನ ಜನತೆಯ ಬಗ್ಗೆ ಪ್ರೀತಿ, ಗೌರವ, ದಯೆ, ಕರುಣೆ ಇತ್ತು. ಆದ್ದರಿಂದ ಆ ಊರಿನ ಜನತೆ ಇವರನ್ನು ಅತ್ಯಂತ ಗೌರವದಿಂದ ದಾದಾ ಲೇಖರಾಜ್ ಎನ್ನುತ್ತಿದ್ದರು. ಪಿತಾಶ್ರೀಯವರು ಅಗರ್ಭ ಶ್ರೀಮಂತರಾಗಿದ್ದರೂ ಸಹ ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದರು. ಉದಾಹರಣೆಗೆ, ಇವರ ಮಗಳನ್ನು ಶ್ರೀಮಂತನಿಗೆ ಕೊಡುವ ಬದಲು ಒಬ್ಬ ಸಾಧಾರಣನಾಗಿದ್ದ ಶಾಲಾ ಶಿಕ್ಷಕನಿಗೆ ಕೊಟ್ಟು ಮದುವೆ ಮಾಡಿದರು. ದೇವರ ವಿಗ್ರಹಗಳನ್ನು, ಭಗವದ್ಗೀತೆಯ ಪುಸ್ತಕಗಳನ್ನು ಬಳುವಳಿಯಾಗಿ ನೀಡಿದರು. ಇವರು ಭಕ್ತಿ ಪೂಜೆಯಲ್ಲೂ ಮೊದಲಿಗರಾಗಿದ್ದರು. ಇವರು ಎಲ್ಲಾ ಧರ್ಮಗಳನ್ನು, ಶಾಸ್ತ್ರಗಳನ್ನು, ವೇದ ಪುರಾಣಗಳನ್ನು, ಪುಣ್ಯ ಕಥೆಗಳನ್ನೂ ಸಹ ಬಲ್ಲಂತವರಾಗಿದ್ದರು. ಯಾವುದೇ ಪರಿಸ್ಥಿತಿಯಲ್ಲೂ ತಮ್ಮ ಧಾರ್ಮಿಕ ನೀತಿಯನ್ನು ಕಳೆದುಕೊಳ್ಳುತ್ತಿರಲಿಲ್ಲ. ಉದಾಹರಣೆಗೆ, ಒಮ್ಮೆ ಇವರ ಮನೆಯಲ್ಲಿ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದರು. ಇದರಲ್ಲಿ ಅಂದಿನ ಅನೇಕ ರಾಜರು ಹಾಗೂ ಶ್ರೀಮಂತ ಸ್ನೇಹಿತರು ಭಾಗವಹಿಸಿದ್ದರು. ಪಿತಾಶ್ರೀಯವರು ಅವರಿಗೆ ಸಾತ್ವಿಕ ಭೋಜನವನ್ನೇ ನೀಡಿದರು. ಈ ಭೋಜನದಲ್ಲಿ ಮದ್ಯ ಮಾಂಸಗಳು ಇಲ್ಲದೇ ಇರುವುದನ್ನು ಕಂಡ ಇವರ ಸ್ನೇಹಿತರು, ಲಖಿರಾಜ್ ನಿಮ್ಮ ಔತಣವೆಂದು ಸಪ್ಪೆ ಎಂದರು. ಇದನ್ನು ಕೇಳಿದ ಲೇಖರಾಜರವರು, ಸ್ನೇಹಿತರೇ, ನೀವಾದರೂ ನನಗೆ ಕಾಗದದ ನೋಟುಗಳನ್ನೇ ಕೊಡುತ್ತೀರಿ, ಇದಕ್ಕಾಗಿ ನಾನು ನನ್ನ ಧರ್ಮವನ್ನು ಕಳೆದುಕೊಳ್ಳಲೆ ಎಂದು ಹೇಳಿ ಎಲ್ಲರನ್ನೂ ಹಾಸ್ಯದಲ್ಲಿ ಮುಳುಗಿಸಿದರು. ದಾದಾರವರಿಗೆ ಅಂದಿನ ರಾಜಮನೆತನಗಳ ಜೊತೆ ನಿಕಟ ಸಂಪರ್ಕವಿದ್ದಿತು. ಅರೆಮನೆಗಳಲ್ಲಿ ರಾಣಿಯರ ಅಂತಃಪುರಕ್ಕೆ ನೇರವಾಗಿ ಹೋಗಿ ಆಭರಣಗಳನ್ನು ತೋರಿಸುವಷ್ಟು ವಿಶ್ವಾಸವನ್ನು ಪಡೆದಿದ್ದರು. ಇವರಲ್ಲಿ ಸ್ವಭಾವ ಸಂಸ್ಕಾರಗಳಲ್ಲಿ ಎಂತಹ ಘನತೆಯಿತ್ತು ಎಂದರೆ, ಅನ್ಯರಿಗೆ ತಿನ್ನಿಸುವ, ಕುಡಿಸುವ, ಓಡಾಡಿಸುವ ವಿಶಾಲತೆಯಿತ್ತು. ಪಿತಾಶ್ರೀಯವರಿಗೆ ದಾತನ ಸ್ವಭಾವವಿತ್ತು. ಹೀಗೆ ಯಾವುದಾದರೂ ರಾಜನ ಮಕ್ಕಳಿಗೆ ಮದುವೆ, ಮುಂಜಿ ಇತ್ಯಾದಿಗಳು ನಡೆದರೆ ಆ ವಧುವರರಿಗೆ ವಜ್ರ ವೈಡೂರ್ಯಗಳಿಂದ ಕೂಡಿದ ಅತ್ಯಂತ ಸುಂದರವಾದ ಉಡುಗೊರೆಗಳನ್ನು ಕೊಡುತ್ತಿದ್ದರು. ಅದನ್ನು ಕಂಡು ಆ ರಾಜರು ಹೇಳುತ್ತಿದ್ದರು, ಲೇಖರಾಜ್, ಭಗವಂತನು ಒಂದು ತಪ್ಪನ್ನು ಮಾಡಿಬಿಟ್ಟ. ನಿಮ್ಮನ್ನು ರಾಜನನ್ನಾಗಿ ಮಾಡುವ ಬದಲು ನಮ್ಮನ್ನು ರಾಜರನ್ನಾಗಿ ಮಾಡಿದ. ಆದರೆ ದಾತನ ಗುಣಗಳನ್ನು ನಿಮಗೆ ಕೊಟ್ಟ. ನಮಗಿಂತಲೂ ಹೆಚ್ಚು ಉಡುಗೊರೆಯನ್ನು ನೀವು ಕೊಡುತ್ತೀರಿ, ಎಂತಹ ಉದಾರ ಮನಸ್ಸು ನಿಮ್ಮದು ಎನ್ನುತ್ತಿದ್ದರು. ಪಿತಾಶ್ರೀಯವರಿಗೆ 12 ಜನ ದೊಡ್ಡ ದೊಡ್ಡ ಗುರುಗಳಿದ್ದರು. ಗುರು ಹಿರಿಯರಲ್ಲಿ ಬಹಳ ಶ್ರದ್ಧೆ ಮತ್ತು ಗೌರವಗಳಿದ್ದವು. ಒಮ್ಮೆ ಇವರ ಮನೆಯಲ್ಲಿ ಇವರ ಮೊಮ್ಮಗನ ನಾಮಕರಣವಿದ್ದಿತು. ಆ ದಿನ ಮನೆ ತುಂಬ ಮಿತ್ರ ಸಂಬಂಧಿಗಳು ಆಗಮಿಸಿದ್ದರು. ಕಾರ್ಯಕ್ರಮವು ನಡೆಯುತ್ತಿತ್ತು. ಆಗ ಒಬ್ಬ ಗುರುಗಳಿಂದ ಕರೆ ಬಂತು, ಕೂಡಲೇ ಬರಬೇಕು ಎಂದು. ಪಿತಾಶ್ರೀಯವರು ತಕ್ಷಣವೇ ಹೊರಡಲು ಸಿದ್ಧರಾದರು. ಅದನ್ನು ಕಂಡ ಇವರ ಧರ್ಮಪತ್ನಿ ಯಶೋಧಾದೇವಿ ಹೇಳುತ್ತಾರೆ, ಮನೆ ತುಂಬಾ ಮಿತ್ರ ಸಂಬಂಧಿಗಳಿದ್ದಾರೆ, ದೂರದ ನೆಂಟರಿಷ್ಟರಿದ್ದಾರೆ, ಎಲ್ಲರನ್ನೂ ಬಿಟ್ಟು ಹೇಗೆ ಹೋಗುವಿರಿ? ಅದಕ್ಕೆ ಪಿತಾಶ್ರೀ ಹೇಳಿದರು, ಗುರುವಿನ ಕರೆ ಎಂದರೆ ಕಾಲನ ಕರೆ. ಇದನ್ನು ಯಾರಾದರೂ ತಡೆಯಲಾಗುವುದೇ ಎಂದು ಹೊರಟೇ ಬಿಟ್ಟರು. ಪಿತಾಶ್ರೀಯವರು 60 ವರ್ಷಗಳ ವಯೋವೃದ್ಧರಾಗಿದ್ದಾಗ ಹೆಚ್ಚು ಹೆಚ್ಚು ಧ್ಯಾನಾವಸ್ಥೆಯಲ್ಲಿ ತೊಡಗುತ್ತಿದ್ದರು. ಇವರ ಲೌಕಿಕ ಜೀವನವು ಸರ್ವ ಪ್ರಕಾರದಿಂದಲೂ, ಎಂದರೆ ಮನೆಯಲ್ಲಿ ಮಕ್ಕಳು, ಸಂಬಂಧಿಗಳು, ಆಸ್ತಿ, ಅಂತಸ್ತು, ಸ್ಥಾನ, ಮಾನ, ಗೌರವಗಳಿಂದ ಇವರ ಜೀವನ ಸಂಪನ್ನ ಭರಿತವಾಗಿದ್ದಿತು. ಹೇಗೆ ಮಧು ತುಂಬಿದ ಹೂವನ್ನಾಶ್ರಯಿಸಿ ದುಂಬಿಯು ಬರುವಂತೆ ಅನೇಕ ಜನ್ಮಗಳ ಶ್ರೇಷ್ಠ ಸಂಸ್ಕಾರಗಳನ್ನು ಹೊಂದಿದ್ದ ಪಿತಾಶ್ರೀಯವರನ್ನು ಆಶ್ರಯಿಸಿ ವಿಶ್ವ ಕಲ್ಯಾಣಕಾರಿಯಾದಂತಹ ವಿಶ್ವಪಿತ ಪರಮಾತ್ಮನು ಇವರ ಬಳಿಗೆ ಧಾವಿಸಿ ಬಂದನು. ಒಂದು ದಿನ ಇವರು ಧ್ಯಾನದಲ್ಲಿದ್ದಾಗ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರವಾಯಿತು. ಇವರು ಶ್ರೀಮನ್ನಾರಾಯಣನ ಪರಮ ಭಕ್ತರಾಗಿದ್ದರು. ನಾರಾಯಣನ ಫೋಟೋವನ್ನು ತಮ್ಮ ಜೇಬಿನಲ್ಲಿ ಪೆಟ್ಟಿಗೆಯಲ್ಲಿ, ಹಾಸಿಗೆಯಲ್ಲಿ, ಎಲ್ಲೆಡೆಯೂ ಇಟ್ಟುಕೊಳ್ಳುತ್ತಿದ್ದರು. ಈಗ ವಿಷ್ಣುವಿನ ಸಾಕ್ಷಾತ್ಕಾರ ಆಯಿತು ಎಂದಾಗ ಇವರಿಗೆ ಅತ್ಯಂತ ಆನಂದವಾಯಿತು. ಗುರುಗಳ ಕೃಪೆಯಿಂದ ಶ್ರೀಮನ್ನಾರಾಯಣನ ಸಾಕ್ಷಾತ್ಕಾರವಾಯಿತು ಎಂದು ಸಂತೋಷಪಟ್ಟರು. ಕೆಲ ದಿನಗಳು ಕಳೆದ ಬಳಿಕ ಇವರಿಗೆ ಕಲಿಯುಗದ ಮಹಾವಿನಾಶದ ಸಾಕ್ಷಾತ್ಕಾರವಾಯಿತು. ಏಳು ಎದ್ದೇಳು, ಕಲಿಯುಗದ ಮಹಾವಿನಾಶವು ನಿಕಟ ಭವಿಷ್ಯದಲ್ಲಿ ಆಗುವುದಿದೆ ಎಂದು ನುಡಿದಂತಾಯಿತು. ಅಂದು ಇವರು ಕಂಡ ದೃಶ್ಯವೆಂದರೆ ಆಕಾಶದಿಂದ ಬೆಂಕಿಯ ಉಂಡೆಗಳು ಧಾರಾಕಾರವಾಗಿ ಭೂಮಿಯ ಮೇಲೆ ಬೀಳುತ್ತಿದೆ. ಯಾವ ಬಾಂಬುಗಳನ್ನು ತಯಾರಿಸುವ ಯೋಚನೆಯನ್ನು ವಿಜ್ಞಾನಿಯು ಮಾಡಿಯೇ ಇರಲಿಲ್ಲ. ಇಂತಹ ದೃಶ್ಯವನ್ನು ಪಿತಾಶ್ರೀಯವರು 1936ರಲ್ಲಿಯೇ ಕಂಡರು. ಪ್ರಾಕೃತಿಕವಾದ ಅನಾಹುತಗಳಲ್ಲಿ ಒಂದು ಕಡೆ ಬೆಂಕಿ ಹತ್ತಿ ಉರಿಯುತ್ತಿದೆ, ಇನ್ನೊಂದು ಕಡೆ ಪ್ರವಾಹ ಉಕ್ಕಿ ಹರಿಯುತ್ತಿದೆ, ಎಲ್ಲವೂ ಕೊಚ್ಚಿಕೊಂಡು ಹೋಗುತ್ತಿದೆ, ಮತ್ತೊಂದೆಡೆ ಭೂಕಂಪವಾಗುತ್ತಿದೆ, ಇನ್ನೊಂದು ಕಡೆ ಮನುಷ್ಯರು ಪರಸ್ಪರ ಇರಿದು ಕೊಲ್ಲುತ್ತಿದ್ದಾರೆ, ಯುದ್ಧ ನಡೆಯುತ್ತಿದೆ, ರಕ್ತದ ಕೋಡಿಯೇ ಹರಿಯುತ್ತಿದೆ. ಇಂತಹ ಈ ದೃಶ್ಯವನ್ನು ಕಂಡ ದಾದಾ ಲೇಖರಾಜರವರು ಭಯಭೀತರಾಗಿ ಕಂಪಿಸತೊಡಗಿದರು. ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತಿದೆ. ಹೇ ಪ್ರಭು, ಸಾಕು ಮಾಡು, ಇದನ್ನು ನಾನು ನೋಡಲಾರೆ ಎಂದು ಚೀತ್ಕರಿಸಿದರು. ಸ್ವಲ್ಪವೇ ಸಮಯದಲ್ಲಿ ಈ ದೃಶ್ಯವು ಸಮಾಪ್ತಿಯಾಯಿತು. ಇದರ ನಂತರ ದಾದಾರವರು ಬಹಳ ಚಿಂತಾಕ್ರಾಂತರಾದರು. ಇದೇನು, ಊರಿನ ಜನತೆಗೆ ಇಂತಹ ಭೀಕರ ಪರಿಸ್ಥಿತಿ ಬರಲಿದೆಯಲ್ಲ ಎಂದು ದುಃಖಿತರಾದರು. ಊರಿನ ಜನತೆಯ ಬಗ್ಗೆ ಇವರಿಗೆ ಬಹಳ ಪ್ರೀತಿಯಿತ್ತು. ಅವರನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ಎಂದ ಮೇಲೆ ಈಗ ಇಂತಹ ಆಪತ್ತು ಬರಲಿದೆ ಎಂದರೆ ಇವರಿಗೆ ಅದು ತಡೆಯಲಾಗುತ್ತಿಲ್ಲ. ಕ್ರಮೇಣ ಇವರಿಗೆ ವೈರಾಗ್ಯವು ಬರಲು ತೊಡಗಿತು. ವ್ಯಾಪಾರದಲ್ಲಿ, ಊಟ ತಿಂಡಿಯಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾ ಬಂದರು. ಹೆಚ್ಚು ಹೆಚ್ಚು ಧ್ಯಾನಾವಸ್ಥೆಯಲ್ಲಿ ತೊಡಗುತ್ತಿದ್ದರು. ಇವರ ನಿತ್ಯ ನಡೆನುಡಿಯಲ್ಲಿ ವ್ಯತ್ಯಾಸ ಉಂಟಾಯಿತು. ಕೆಲ ಸಮಯದ ಬಳಿಕ ಇವರ ಮನೆಗೆ ಒಬ್ಬ ದೊಡ್ಡ ಗುರುಗಳು ಬಂದಿದ್ದಾರೆ. ಸತ್ಸಂಗ ನಡೆಯುತ್ತಿದೆ. ಲೇಖರಾಜರವರು ಗುರುಗಳ ಪ್ರವಚನವನ್ನು ಕೇಳುತ್ತಾ ಅವರ ಮುಂಭಾಗದಲ್ಲಿಯೇ ಕುಳಿತಿದ್ದಾರೆ. ಇದ್ದಕ್ಕಿದ್ದಂತೆ ದಾದಾರವರು ಮೇಲೆದ್ದು ಹೋಗಲು ತೊಡಗಿದರು. ಇದನ್ನು ಗಮನಿಸಿದ ಇವರ ಪತ್ನಿಯು ತಮ್ಮ ಸೊಸೆಗೆ ಸೂಚಿಸಿದರು. ಸೊಸೆಯು ಇವರನ್ನು ಹಿಂಬಾಲಿಸಿ ಬಂದರು. ದಾದಾರವರು ನೇರವಾಗಿ ತಮ್ಮ ಕೊಠಡಿಗೆ ಬಂದರು. ಕೊಠಡಿಯ ಮಧ್ಯದಲ್ಲಿ ಕುಳಿತು ಧ್ಯಾನಾವಸ್ಥರಾದರು. ಇವರನ್ನು ಹಿಂಬಾಲಿಸಿದ ಇವರ ಸೊಸೆಯು ಕೊಠಡಿಯ ಬಳಿಗೆ ಬಂದರು. ಅಲ್ಲಿ ಅವರು ಕಂಡಿದ್ದು ಕೊಠಡಿಯ ತುಂಬಾ ಪ್ರಕಾಶಮಯವಾದ ಬೆಳಕು, ಅಲೌಕಿಕ ವಾತಾವರಣ. ಇದಕ್ಕೆ ಆಕರ್ಷಿತರಾದ ಇವರ ಸೊಸೆಯೂ ಸಹ ನೇರವಾಗಿ ದಾದಾರವರ ಬಳಿ ಬಂದು ಅವರ ಸನ್ಮುಖದಲ್ಲಿ ಕುಳಿತರು. ಅಲೌಕಿಕ ಆನಂದವನ್ನು ಅನುಭವಿಸತೊಡಗಿದರು. ಕೆಲವು ಕ್ಷಣಗಳ ಬಳಿಕ ದಾದಾರವರು ತಮ್ಮ ಕಣ್ಣುಗಳನ್ನು ತೆರೆದು ಸುತ್ತಲೂ ನೋಡತೊಡಗಿದರು. ಅವರ ಕಣ್ಣುಗಳು ಕೆಂಪು ದೀಪಗಳಂತೆ ಹೊಳೆಯುತ್ತಿತ್ತು. ಆಗ ಇವರ ಸೊಸೆ ಕೇಳಿದರು, ತಾವು ಏನನ್ನು ಹುಡುಕುತ್ತಿದ್ದೀರಿ? ಆಗ ದಾದಾರವರು ಹೇಳಿದರು, ಅದೊಂದು ಲೈಟ್ ಆಗಿತ್ತು, ಅದೊಂದು ಮೈಟ್ ಆಗಿತ್ತು, ಅದು ಎಲ್ಲಿ ಹೋಯಿತು ಎಂದು ಹೇಳುತ್ತಾ ಅದೇ ಅಲೌಕಿಕ ಸ್ಥಿತಿಯಲ್ಲಿ ಮಗ್ನರಾದರು. ಆ ಶುಭಗಳಿಗೆ ನಿರಾಕಾರನಾದ ಪರಮಜ್ಯೋತಿ ಶಿವಪಿತನು ತನ್ನ ದಿವ್ಯ ಜ್ಯೋತಿಯ ಸಾಕ್ಷಾತ್ಕಾರವನ್ನು ದಾದಾರವರಿಗೆ ಮಾಡಿಸಿ ಅವರ ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡಿದ ಶ್ರೇಷ್ಠವಾದಂತಹ ಶುಭ ದಿನವದು. ಆ ಬಳಿಕ ಪಿತಾಶ್ರೀಯವರ ಮುಖಕಮಲದಿಂದ ಈ ಮಹಾವಾಕ್ಯಗಳನ್ನು ನುಡಿದರು. ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶಸ್ವರೂಪಂ ಶಿವೋಹಂ ಶಿವೋಹಂ, ಶಕ್ತಿಸ್ವರೂಪಂ ಶಿವೋಹಂ ಶಿವೋಹಂ, ಪವಿತ್ರಸ್ವರೂಪಂ ಶಿವೋಹಂ ಶಿವೋಹಂ. ಹೀಗೆ ನಿರಾಕಾರ ಪರಮಾತ್ಮನು ಇವರ ಮುಖಕಮಲದಿಂದ ಈ ಮಾತುಗಳನ್ನು ಹೇಳಿ ತಮ್ಮ ಪರಿಚಯವನ್ನು ಮಾಡಿಸಿದರು. ಎಂದರೆ, ನಾನು ನಿಜಾನಂದ ಸ್ವರೂಪನಾದ ಶಿವನು ಬಂದಿದ್ದೇನೆ, ನಾನು ಪ್ರಕಾಶಸ್ವರೂಪನಾದ ಶಿವನು ಜಗತ್ತಿಗೆ ಬಂದಿದ್ದೇನೆ, ಜ್ಞಾನಸಾಗರನಾದ ನಾನು ಶಿವನು ಬಂದಿದ್ದೇನೆ, ಪವಿತ್ರ ಸಾಗರನಾದ ನಾನು ಜಗತ್ತಿಗೆ ಬಂದಿದ್ದೇನೆ, ಸರ್ವಶಕ್ತಿವಂತನಾದ ನಾನು ಶಿವನು ಜಗತ್ತಿಗೆ ಬಂದಿದ್ದೇನೆ ಎಂದು ಹೇಳುತ್ತಾ ಇವರ ತನುವಿನ ಆಧಾರ ಮಾಡಿಕೊಂಡರು. ನಂತರ ಭಗವಂತ ಶಿವನು ದಾದಾ ಲೇಖರಾಜರಿಗೆ ಪ್ರಜಾಪಿತ ಬ್ರಹ್ಮ ಎಂಬ ನಾಮಾಂಕಿತವನ್ನು ನೀಡಿದರು. ಇವರ ಮೂಲಕ ನಿತ್ಯ ಈಶ್ವರೀಯ ಜ್ಞಾನ, ಸಹಜ ರಾಜಯೋಗ, ದಿವ್ಯ ಗುಣಗಳ ಧಾರಣೆ ಮತ್ತು ಆತ್ಮೀಯ ಸೇವೆ ಇವುಗಳನ್ನು ಕಲಿಸತೊಡಗಿದರು. ಇದನ್ನು ನಿತ್ಯ ಕಲಿಯುವಂತಹ ನರನಾರಿಯರ ಧರ್ಮ ಕರ್ಮಗಳು ಶ್ರೇಷ್ಠವಾಗತೊಡಗಿತು. ಇದರಿಂದ ತಮ್ಮ ಜೀವನದಲ್ಲಿರುವ ದುಃಖ ಅಶಾಂತಿಯನ್ನು ದೂರ ಮಾಡಿಕೊಳ್ಳಲು ತೊಡಗಿದರು. ತಂದೆ ಪರಮಾತ್ಮನನ್ನು ಪಡೆದು ಸರ್ವಸ್ವವನ್ನು ಪಡೆದೆವು, ಏನನ್ನು ಹುಡುಕುತ್ತಿದ್ದೆವೋ ಅದು ನಮಗೆ ಸಿಕ್ಕಿತು. ತಂದೆಯೇ, ನಿಮ್ಮನ್ನು ಪಡೆದು ನಾವು ಕೃತಾರ್ಥರಾದೆವು ಎಂದು ಗದ್ಗದಿತರಾಗುತ್ತಿದ್ದರು. ಹೀಗೆ ಕೆಲವು ದಿನಗಳ ಬಳಿಕ ಪಿತಾಶ್ರೀ ಬ್ರಹ್ಮಾರವರಿಗೆ ಮತ್ತೊಂದು ಸಾಕ್ಷಾತ್ಕಾರವಾಯಿತು. ಅದೇನೆಂದರೆ, ಆಕಾಶದ ಮೇಲೆ ಬಹಳ ದೂರದಲ್ಲಿ ಪರಮಧಾಮ ಜ್ಯೋತಿಗಳ ಲೋಕದಿಂದ ಪವಿತ್ರ ಆತ್ಮರು ಕೆಳಗಿಳಿಯುತ್ತಾ ಬರುತ್ತಾರೆ. ಭೂಮಿಗೆ ಬರುತ್ತಿದ್ದ ಹಾಗೆ ದೇವಿದೇವತೆಗಳಾಗುತ್ತಾ ಹೋಗುತ್ತಾರೆ. ಸ್ವಲ್ಪವೇ ಸಮಯದಲ್ಲಿ ಈ ಭೂಮಂಡಲವೆಲ್ಲ ದೇವಿದೇವತೆಗಳ ಜಗತ್ತಾಗಿ ಬಿಡುತ್ತದೆ. ಲಕ್ಷ್ಮೀ ನಾರಾಯಣರ ರಾಜ್ಯದ ದರಬಾರಿನಲ್ಲಿ ಎಲ್ಲರೂ ಅತ್ಯಂತ ಆನಂದಮಯವಾಗಿದ್ದಾರೆ. ಚಿನ್ನದ ಅರಮನೆಗಳಲ್ಲಿ ಎಲ್ಲರೂ ಅತ್ಯಂತ ಸಂತೋಷದಿಂದ ನಲಿಯುತ್ತಿದ್ದಾರೆ. ಎಲ್ಲರ ಜೀವನವು ಸುಖಶಾಂತಿಮಯವಾಗಿ ಸಂಪದ್ಭರಿತವಾಗಿ ಕೂಡಿದೆ. ಇಂತಹ ಈ ಸುಂದರಮಯವಾದಂತಹ ದೃಶ್ಯವನ್ನು ನೋಡಿ ಬ್ರಹ್ಮಾ ತಂದೆ ಅತ್ಯಂತ ಹರ್ಷರಾಗುತ್ತಾರೆ. ಬಹಳ ಸಂತೋಷವಾಗುತ್ತಿದೆ. ಅಷ್ಟರಲ್ಲಿ ಅಶರೀರವಾಣಿಯೊಂದು ಆಗುತ್ತೆ, ನೀನು ಇಂತಹ ದೈವೀ ಜಗತ್ತನ್ನು ಸ್ಥಾಪನೆ ಮಾಡಬೇಕು ಎಂದು. ಇದನ್ನು ಕೇಳಿ ಇವರಿಗೆ ಬಹಳ ಆಶ್ಚರ್ಯವಾಗುತ್ತದೆ. ಹೇಳುತ್ತಾರೆ, ಹೇ ಪ್ರಭು, ಇಂತಹ ಜಗತ್ತನ್ನು ನಾನು ಹೇಗೆ ತಾನೇ ರಚಿಸಲಿ? ನನಗೇನು ಗೊತ್ತಿದೆ? ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸತೊಡಗಿದರು. ಆಗ ಅವರ ಅಂತರಾಳದಲ್ಲಿ ನುಡಿಯುತ್ತದೆ, ಮಾಡಿಸುವವನು ನಾನು, ನೀನು ಕೇವಲ ನಿಮಿತ್ತನಾಗು. ರಚಿತನು ನಾನು, ನೀನು ಕೇವಲ ನಿಮಿತ್ತ ಮಾತ್ರ ಎಂದು. ಹೀಗೆ ಭಗವಂತನು ಇವರಿಗೆ ಮುಂದೆ ಬರುವಂತಹ ಪ್ರಪಂಚದ ಬಗ್ಗೆ, ಆ ಪ್ರಪಂಚ ಹೇಗಿರುತ್ತದೆ ಎಂಬ ಸಾಕ್ಷಾತ್ಕಾರ ಮಾಡಿಸಿದರು. ನಂತರ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮಾರವರ ದೃಷ್ಟಿಯಲ್ಲಿ ಶಕ್ತಿ, ಅವರ ಮಾತಿನಲ್ಲಿ ಸಮರ್ಥತೆ, ಕರ್ಮದಲ್ಲಿ ಶ್ರೇಷ್ಠ ಶಕ್ತಿ ಬಂದುಬಿಡುತ್ತದೆ. ಹೀಗೆ ಪ್ರತಿನಿತ್ಯ ಇವರ ಮನೆಯಲ್ಲಿ ಸತ್ಸಂಗ ನಡೆಯುತ್ತಿತ್ತು. ನೂರಾರು ಜನ ಸಹೋದರ ಸಹೋದರಿಯರು, ಕನ್ಯೆಯರು, ಮಾತೆಯರು ಬರಲು ತೊಡಗಿದರು. ಇವರಲ್ಲಿ ಅನೇಕರು ಧ್ಯಾನಾವಸ್ಥೆಯಲ್ಲಿ ಮಗ್ನರಾಗಿ ಬಿಡುತ್ತಿದ್ದರು. ಕೆಲವರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ, ಕೆಲವರಿಗೆ ಜ್ಯೋತಿಯ ಸಾಕ್ಷಾತ್ಕಾರ ಆಗಲು ತೊಡಗಿತು. ಇನ್ನು ಕೆಲವರಿಗೆ ದೇವತಾ ರಾಜ್ಯದ ಸ್ವರ್ಣಿಮ ಸ್ವರ್ಗದ ಸುಖಮಯ ಜೀವನದ ಸಾಕ್ಷಾತ್ಕಾರವಾಗಲು ತೊಡಗಿತು. ಇನ್ನೊಂದು ಕಡೆ ಸಮಾಜದಲ್ಲಿ ಈಶ್ವರೀಯ ಜೀವನದ ಮಹತ್ವಿಕೆಯನ್ನು ಅರಿಯದ ಜನರು ತಮ್ಮಲ್ಲಿ ಇರುವಂತಹ ಅನೇಕ ದುರ್ಗುಣ ದುಶ್ಚಟಗಳನ್ನು, ಮದ್ಯ ಮಾಂಸಗಳನ್ನು ಬಿಡಲಾರದೆ ಪವಿತ್ರಮಯವಾದ ಶುದ್ಧ ಜೀವನ ನಡೆಸಲು ಇಚ್ಛಿಸದೇ ಇರುವಂತಹ ಕೆಲವರು ಈ ಸತ್ಸಂಗಕ್ಕೆ ಬರುವಂತಹವರಿಗೆ ತೊಂದರೆ ಕೊಡಲು ಪ್ರಾರಂಭಿಸಿದರು. ಅನೇಕ ಪ್ರಕಾರದ ಕಿರುಕುಳವನ್ನು ಕೊಟ್ಟರು. ಹೈದರಾಬಾದ್ ಸಿಂಧ್ನಲ್ಲಿ ದೊಡ್ಡ ಗಲಾಟೆಯೇ ಶುರುವಾಯಿತು. ದಾದಾ ಲೇಖರಾಜ್ ಏನೋ ಜಾದೂ ಮಾಡುತ್ತಿದ್ದಾನೆ, ಎಲ್ಲರನ್ನೂ ವಶಪಡಿಸಿಕೊಳ್ಳುತ್ತಿದ್ದಾನೆ ಎಂಬ ಅನೇಕ ದೂಷಿತ ಮಾತುಗಳು ಬರಲಾರಂಭಿಸಿತು. ಆದರೆ ಇದು ಯಾವುದನ್ನೂ ಲೆಕ್ಕಿಸದೆ ಪರಮಾತ್ಮನಲ್ಲಿ ಸಂಪೂರ್ಣ ನಿಶ್ಚಯ ಹೊಂದಿದ ಪಿತಾಶ್ರೀ ಬ್ರಹ್ಮಾ ಬಾಬಾರವರು ಪರಮಶಿಕ್ಷಕನಾಗಿ ಪರಮೇಶ್ವರನು ಕಲಿಸುತ್ತಿರುವಂತಹ ಈಶ್ವರೀಯ ಜ್ಞಾನ ರಾಜಯೋಗ ವಿದ್ಯೆಯಲ್ಲಿ ತತ್ಪರರಾದರು. ಮೊದಲು ಸಹ ಇವರು ಪ್ರತಿನಿತ್ಯ ಭಗವದ್ಗೀತೆಯನ್ನು ಓದಿಯೇ ತಮ್ಮ ಮುಂದಿನ ಕಾರ್ಯಕಲಾಪಗಳನ್ನು ಮಾಡುತ್ತಿದ್ದರು. ಆದರೆ ಈಗ ಅವರ ಅಂತರಾಳದಲ್ಲಿಯೇ ಸ್ವಯಂ ಜ್ಞಾನಸಾಗರನಾದ ಭಗವಂತನು ಸತ್ಯಗೀತೆಯನ್ನು ನುಡಿಸುತ್ತಿದ್ದನು. ಲಖೀರಾಜ್, ನಿನ್ನನ್ನು ನೀನು ಅರಿತುಕೋ, ನೀನು ಯಾರೆಂದು ತಿಳಿ, ನೀನು ಲಖೀರಾಜನಲ್ಲ, ಇದು ನಿನ್ನ ಶರೀರದ ಹೆಸರಾಗಿದೆ, ನೀನು ಅಜರ ಅಮರ ಅವಿನಾಶಿಯಾದ ಚೈತನ್ಯ ಜ್ಯೋತಿಯಾಗಿದ್ದೀಯ, ನೀನು ಈ ಶರೀರದ ಮಾಲೀಕ, ಚೇತನಾ ಜ್ಯೋತಿ ಆತ್ಮನಾಗಿದ್ದೀಯಾ ಎಂದು ಆತ್ಮದ ಪಾಠವನ್ನು ಪಕ್ಕಾ ಮಾಡಿದರು. ಹೀಗೆ ಪಿತಾಶ್ರೀ ಬ್ರಹ್ಮತಂದೆಯವರು ತಮ್ಮ ಪಾಲುದಾರರಿಗೆ ವಕೀಲರ ಮೂಲಕ ಅವರಿಗೆ ಕೊಡಬೇಕಾಗಿದ್ದ ಪಾಲನ್ನು ಕೊಟ್ಟು ತಮ್ಮ ವ್ಯಾಪಾರ ವ್ಯವಹಾರಗಳಿಂದ ಮುಕ್ತರಾದರು. ನಂತರ ತಮಗಿದ್ದ ಆಸ್ತಿಯನ್ನು ತಮ್ಮ ತನು ಮನ ಧನಗಳ ಸಹಿತ ಈ ಸತ್ಸಂಗದಲ್ಲಿ ಬರುತ್ತಿದ್ದಂತಹ ಕನ್ಯೆಯರು ಮಾತೆಯರ ಒಂದು ಟ್ರಸ್ಟನ್ನು ಮಾಡಿ ಈಶ್ವರೀಯ ಸೇವೆಗಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರು. ಇದರಲ್ಲಿ ಇವರ ಧರ್ಮಪತ್ನಿ ಯಶೋಧಾದೇವಿ ಹಾಗೂ ಮನೆಯ ಮಕ್ಕಳ ಸಹಿತ ಸಂಪೂರ್ಣವಾಗಿ ಒಪ್ಪಿ ಎಲ್ಲರೂ ಪಿತಾಶ್ರೀಯವರನ್ನು ಹಿಂಬಾಲಿಸಿದರು. ನಂತರ ಬ್ರಹ್ಮತಂದೆಯವರು ಬಾಪು ಗಾಂಧೀಜಿಯವರು ಕಂಡ ರಾಮರಾಜ್ಯದ ಸ್ಥಾಪನೆಯನ್ನು ನಿರಾಕಾರನಾದ ಪರಮಾತ್ಮ ಶಿವನು ಕೈಗೊಂಡಿದ್ದಾರೆ, ರಾಮರಾಜ್ಯದ ಸ್ಥಾಪನೆಯು ಕೇವಲ ಸ್ಟ್ರೈಕ್ ಮಾಡುವುದರಿಂದ ಜಗಳ ಹೊಡೆದಾಟದಿಂದ ಅಲ್ಲ, ಸತ್ಯಾಗ್ರಹ ಪಿಕೆಟಿಂಗ್ ಮುಂತಾದವುಗಳಿಂದ ರಾಮರಾಜ್ಯದ ಸ್ಥಾಪನೆಯು ಸಾಧ್ಯವಿಲ್ಲ, ಬದಲಾಗಿ ಸದ್ಗುಣಗಳಿಂದ ಕೂಡಿದ ಮೌಲ್ಯಾಧಾರಿತ ಜೀವನದಿಂದ ಸಾಧ್ಯವಾಗುತ್ತದೆ ಎಂಬ ಸಂದೇಶವನ್ನು ಭಗವಂತನೇ ಇದನ್ನು ಕಲಿಸುತ್ತಿದ್ದಾನೆ ಎಂಬ ಆದೇಶವನ್ನು ಲಕ್ಷಾಂತರ ಪಾಂಪ್ಲೆಟ್ಟುಗಳನ್ನು ಪ್ರಿಂಟ್ ಮಾಡಿಸುವುದರ ಮೂಲಕ ಅದನ್ನು ಸರ್ಕಾರಕ್ಕೆ ರಾಜರಿಗೆ ರಾಜಕಾರಣಿಗಳಿಗೆ ಮುಂತಾದ ಸಮಾಜದ ಪ್ರಮುಖರಿಗೆ ಹಂಚಿದರು. ಇದಕ್ಕಾಗಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿದರು. ಪಾಕಿಸ್ತಾನ ಭಾರತ ಬೇರೆಯಾಗುವ ಮುನ್ನವೇ ಭವಿಷ್ಯವನ್ನು ಸ್ಪಷ್ಟ ಮಾಡಿ ಸಂದೇಶವನ್ನು ಜನತೆಗೆ ನೀಡಿದರು. ಕರಾಚಿಯಲ್ಲಿದ್ದ ಕೆಲವರು ನಿಶ್ಚಯ ಬುದ್ಧಿಯುಳ್ಳವರು ಹಾಗೂ ಹಣವಂತರೂ ಸಹ ಇದ್ದರು. ಅವರು ಬ್ರಹ್ಮತಂದೆಗೆ ನಿಮಂತ್ರಣ ನೀಡಿದರು, ನೀವು ನಮ್ಮಲ್ಲಿಗೆ ಬನ್ನಿ, ನಮಗೆ ಜ್ಞಾನಯೋಗವನ್ನು ಕಲಿಸಿ, ನಮಗೆ ಶಾಂತಿಯ ಅನುಭವ ಮಾಡಿಸಿ ಎಂದು ನಿಮಂತ್ರಿಸಿದರು. ಅಲ್ಲಿನ ಜನತೆಯು ತಿಳಿದಿದ್ದರು, ಈ ಸತ್ಸಂಗದವರು ಮುಸಲ್ಮಾನರನ್ನು ಹಿಂದೂಗಳನ್ನಾಗಿ ಕನ್ವರ್ಟ್ ಮಾಡುವುದಿಲ್ಲ, ಅದಕ್ಕೆ ಬದಲಾಗಿ ಮನುಷ್ಯರಲ್ಲಿ ಮಾನವೀಯತೆಯನ್ನು ತಂದು ನಿಜವಾದ ಮನುಷ್ಯರನ್ನಾಗಿ ಮಾಡುತ್ತಾರೆ, ಇದರಿಂದ ಜಗಳ ಹೊಡೆದಾಟ ನಿಂತು ಹೋಗುತ್ತದೆ, ಜನ ಒಳ್ಳೆಯವರಾಗಿ ಬಿಡುತ್ತಾರೆ ಎಂದು ನಂಬಿದ್ದರು. ಅಲ್ಲಿನ ಮುಸಲ್ಮಾನ ಬಂಧುಗಳು ಯಾರೂ ವಿರೋಧ ಮಾಡಲಿಲ್ಲ, ಅದಕ್ಕೆ ಬದಲಾಗಿ ಇಲ್ಲಿ ಈ ಸತ್ಸಂಗಕ್ಕೆ ಬರುವ ಮಾನವನ ಧರ್ಮ ಕರ್ಮಗಳು ಸುಧಾರಣೆಯಾಗುತ್ತದೆ ಎಂದು ತಿಳಿದು ಸ್ವಯಂ ಬರಲು ತೊಡಗಿದರು. ಅನೇಕ ಹಿರಿಯ ಅಧಿಕಾರಿಗಳೂ ಸಹ ಇಲ್ಲಿನ ಈಶ್ವರೀಯ ಜ್ಞಾನ ಮತ್ತು ರಾಜಯೋಗವನ್ನು ಕಲಿಯಲು ಬಂದರು. ಪ್ರತಿನಿತ್ಯ ಈ ಜ್ಞಾನಾಮೃತವನ್ನು ಪಾನ ಮಾಡಲು ಬರುತ್ತಿದ್ದ ಕನ್ಯೆಯರು ಮಾತೆಯರು ಅವರ ಮಾತಾಪಿತರು ಮೊದಮೊದಲು ಬಹಳ ವಿರೋಧ ಮಾಡುತ್ತಿದ್ದರು, ಅವರೂ ಸಹ ಕಾಲಕ್ರಮೇಣ ಸುಧಾರಣೆಯಾಗುತ್ತಾ ಬಂದರು, ನಂತರ ಸಂಪೂರ್ಣ ಸಹಯೋಗಿಗಳೂ ಆದರು. ಹೀಗೆ ಭಾರತ ಪಾಕಿಸ್ತಾನ ಬೇರೆಯಾದ ಬಳಿಕವೂ ಸಹ 3-4 ವರ್ಷಗಳು ಕರಾಚಿಯಲ್ಲಿ ಇದ್ದು ಸತ್ಸಂಗವನ್ನು ನಡೆಸಿದರು. ಆ ನಂತರ 1950ರಂದು ಭಾರತದ ರಾಜಸ್ಥಾನದಲ್ಲಿರುವ ಮೌಂಟ್ ಅಬುವಿಗೆ ಸ್ಥಳಾಂತರ ಮಾಡಿದರು. ಪ್ರತಿನಿತ್ಯ ಸತ್ಸಂಗಕ್ಕೆ ಬರುತ್ತಿದ್ದ ಸುಮಾರು 400 ಜನ ಕನ್ಯೆಯರು, ಮಾತೆಯರು, ಸ್ತ್ರೀ ಪುರುಷರಾದಿಯಾಗಿ ಮಕ್ಕಳು ಸಹಿತ ಸುಮಾರು ಎಲ್ಲರಿಗೂ 14 ವರ್ಷಗಳ ತಪಸ್ಸನ್ನು ಮಾಡಿಸಿದರು. ಅವರಲ್ಲಿ ತ್ಯಾಗ, ತಪಸ್ಸು, ಸೇವೆಯ ಆಳವಾದ ಮಹತ್ವವನ್ನು ಅರಿವು ಮಾಡಿಸಿ ಎಲ್ಲರಿಗೂ ಆತ್ಮಾನುಮೋತಿ ಮತ್ತು ಪರಮಾತ್ಮನ ಅನುಭೂತಿಯನ್ನು, ಪರಿಪಕ್ವ ಸ್ಥಿತಿಯನ್ನು ಅನುಭವ ಮಾಡಿಸಿ ಭಗವಂತನಾದ ಶಿವಪಿತನು ಅವರೆಲ್ಲರನ್ನು ಮುಂದಿನ ಭವಿಷ್ಯಕ್ಕೆ ದೈವ ಸ್ವಭಾವ ಸಂಸ್ಕಾರಗಳನ್ನು ತುಂಬಿ ಭಾರತದ 4 ದಿಕ್ಕಿನಲ್ಲಿಯೂ ತನ್ನ ಈಶ್ವರೀಯ ಸಂದೇಶವನ್ನು ನೀಡಲು ಇಂತಹ ತ್ಯಾಗಿ ತಪಸ್ವಿಗಳಾದ ಮಕ್ಕಳನ್ನು ಕಳಿಸಿಕೊಟ್ಟರು. ಹೀಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು ಸ್ವಯಂ ಜ್ಞಾನಸಾಗರನಾದ ಪರಮಾತ್ಮ ಶಿವನಿಂದಲೇ ಸ್ಥಾಪನೆ ಮಾಡಲ್ಪಟ್ಟಿತು. ಇಂದಿಗೆ ಇದು ದೇಶ ವಿದೇಶಗಳಲ್ಲಿ 6,500ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಸೇವಾ ಕೇಂದ್ರಗಳನ್ನು ಹೊಂದಿ ಜನತೆಯ ಸೇವೆ ಮಾಡುತ್ತಿದೆ. ಗೃಹಸ್ಥ ಜೀವನದಲ್ಲಿರುವಂತಹ ಲಕ್ಷಾಂತರ ಸಹೋದರ ಸಹೋದರಿಯರು ಈ ಭಗವಂತನೇ ಕಲಿಸುತ್ತಿರುವಂತಹ ಈಶ್ವರೀಯ ಜ್ಞಾನ ಮತ್ತು ರಾಜಯೋಗದ ಲಾಭವನ್ನು ಪಡೆದು ಸುಖ ಶಾಂತಿಮಯವಾದ ನಿಶ್ಚಿಂತ ಜೀವನವನ್ನು ನಡೆಸುತ್ತಿದ್ದಾರೆ. ಇದಕ್ಕೆ ಮೂಲ ಕಾರಣಕರ್ತರಾದ ಪ್ರಜಾಪಿತ ಬ್ರಹ್ಮ ತಂದೆಯ ಮಹಾನ್ ತ್ಯಾಗ, ತಪಸ್ಸು ಹಾಗೂ ಸೇವೆಯ ಆಧಾರದಿಂದ ಇಂದು ನಮ್ಮೆಲ್ಲರ ಜೀವನವೂ ಸಹ ಶಾಂತಿಮಯವಾಗಿದೆ. ಹೀಗೆ ಸದಾಕಾಲದ ಶಾಂತಿ, ಸುಖ, ನೆಮ್ಮದಿಯ ಬಾಳ್ವೆಯನ್ನು ಹೊಂದಿ ಶ್ರೇಷ್ಠ ಸಮಾಜದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ನವವಿಶ್ವ ರಚಯಿತನಾದ ಪತಿತ ಪಾವನನಾದ ಶಿವಪಿತ ಪರಮಾತ್ಮ ತಂದೆಗೆ ನಾವೆಲ್ಲರೂ ಸಹಯೋಗಿಗಳಾಗೋಣ. ಅದಕ್ಕಾಗಿ ಬ್ರಹ್ಮ ತಂದೆಯಂತೆ ನಮ್ಮಲ್ಲಿಯೂ ಸಹ ಏಕತೆ, ಸಮಾನತೆ, ಸಮೀಪತೆ, ಸ್ನೇಹ, ಆತ್ಮೀಯತೆ, ಸ್ವಚ್ಛತೆ, ಸಂತುಷ್ಟತೆ, ದಿವ್ಯತೆ ಮುಂತಾದ ಸದ್ಗುಣಗಳನ್ನು ನಮ್ಮಲ್ಲಿ ತುಂಬಿಕೊಳ್ಳೋಣ ಎಂದು ಆಶಿಸುತ್ತಾ ತಮ್ಮೆಲ್ಲರಿಗೂ ಈಶ್ವರೀಯ ನಿಮಂತ್ರಣವನ್ನು ನೀಡುತ್ತೇನೆ. ಓಂ ಶಾಂತಿ.